ಪ್ರಿಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಶ್ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಮಹಾಭಾರತದ್ದೇ ಮಾತದ್ದು, ಭೀಮಸೇನರ ಸಮ ಮತ್ತೊಬ್ಬನಿಲ್ಲ. ಇದಕ್ಕೆ ಅರ್ಥವೇ ಆಗಲಿಲ್ಲ. ದುರ್ಯೋಧನ ಅರ್ಥ ಮಾಡಿಕೊಂಡ, ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಈ ಭೀಮ ಕಾಪಾಡ್ತಾನೆ ಅಂದ್ರೆ ಪಾಂಡವ ಸೈನ್ಯವನ್ನು ಗೆಲ್ಲಕ್ಕೆ ತನ್ನ ಕೈಲಿ ಆಗೋದೇ ಇಲ್ಲ ಅಂತ ಒಪ್ಕೊಂಡ್ಬಿಡ್ತ. ಇಷ್ಟು ಮಹಾಪರಾಕ್ರಮಿಯಾಗಿದ್ದು ಭೀಮಸೇನನ ವೈಶಿಷ್ಟ್ಯ. ಆ ಘಟ್ಟದಲ್ಲಿ ಧರ್ಮರಾಜ ಇಷ್ಟೊತ್ತು ಏನಿದ್ದ ಪೂರ್ತಿ ಬದಲಾಗಿ ಬಿಟ್ಟು ಯುದ್ಧ ಹೇಗೆ ಮಾಡೋದು, 13 ವರ್ಷ ಆದ್ಮೇಲೆ ತಯಾರಿ ಮಾಡ್ಕೋಬೇಕಲ್ಲ, ಈಗ ಇವತ್ತಿನ ತಯಾರಿ ಆಗಬೇಕಲ್ಲ, ಹೇಗೆ ಯುದ್ಧ ಮಾಡಬೇಕು. ಭೀಮಸೇನನ ಬಲ ಎಲ್ಲ ಬೇಕಾದಷ್ಟಿದೆ, ಯೋಚನೆ ಇಲ್ಲ. ಭೀಷ್ಮದ್ರೋಣಗಳು ಯುದ್ಧಕ್ಕೆ ಅಂತ ಬಂದರೆ ಅವರು ಗುರುಗಳು ಅನಿಸಿಕೊಂಡು ಹಿರಿಯರವರೆಲ್ಲ ಕೂಡ ಅವರು ಬಿಲ್ಲುಬಾಣ ತಗೊಂಡು ಬರ್ತಾರೆ, ಗದೆಗಿದೆ ತಗೊಂಡು ಯುದ್ಧ ಮಾಡಕ್ಕೆ ಬರೋದಿಲ್ಲ ಅವರಿಗೆ, ಅವ್ರು ಬಿಲ್ಲುಬಾಣ ತಗೊಂಡೇ ಬರೋದು. ಭೀಮಸೇನನಿಗೆ ಬೈದು ಕೈಯ ಸಾಕು. ಆದರೆ ಅಂತ ದೊಡ್ಡವರನ್ನ ಭೀಮಸೇನ ಬೆರಿಕೈಲಿ ಹೊಡೆಯೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅವರ ಮಾಧ್ಯಮದಲ್ಲೇ ಎದುರಿಸಬೇಕು. ಆದ್ದರಿಂದ ನಮ್ಮಲ್ಲಿ ಅಂಥವ್ರು ತಯಾರಾಗಬೇಕೀಗ. ಅರ್ಜುನ ಮಹಾಮೇಧಾವಿ, ಒಳ್ಳೆ ಅಸ್ತ್ರಜ್ಞ, ಆದರೆ ಭೀಷ್ಮದ್ರೋಣರು ಮಹಾ ತಿಳ್ಕೊಂಡವರು. ಈ ಮಧ್ಯೆ ಅರ್ಜುನ ಏನ್ ತಿಳ್ಕೊಂಡು ದ್ರೋಣರಿಂದ ತಾನೆ ಅವರು ಮೇಲಿದ್ದಾರೆ. ಅವರು ಮೀರಿಸಬೇಕು ಅರ್ಜುನ. ಈಗ ಅವ್ರು ಮೀರಿಸಬೇಕಾದ್ರೆ ತಯಾರಿ ಆಗಬೇಕಲ್ಲ. ಅರ್ಜುನಿಗಿರೋ ಒಂದು ಅವಕಾಶ, ಭೀಮ ಪರ್ಫೆಕ್ಟ್ ಇದ್ದಾರೆ, ಯೋಚನೆ ಇಲ್ಲ. ಆದರೆ ಅರ್ಜುನಿಗೆ ಆ ಶಕ್ತಿ ಇನ್ನೂ ಇಲ್ಲ, ಅಂತ ಒಂದು ಸಾಮರ್ಥ್ಯ ಇಲ್ಲ. ಅದನ್ನ ಆತ ತಯಾರು ಮಾಡ್ಕೋಬೇಕೀಗ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತನಂತೆ. ನೋಡಿ, ಈವರೆಗೂ ಏನಾಗಿದ್ದಿಲ್ಲ, ಆಗ ಅದಾಯ್ತು. ಅವತ್ತೇ ಹುಡುಗ ಎಲ್ಲೋ ಓದ್ತಿದ್ದಲ್ಲಿ ಓದಬೇಕು ಅಂತ ಸಂಕಲ್ಪ ಮಾಡಿದ್ರೆ ಹಾಗೂ ಹಾಕಿ ಇಷ್ಟು ತಲೆಯಲ್ಲಿ ಐಡಿಯಾ ಹಾಕೊಂಡಿದ್ದ ವ್ಯಕ್ತಿಗೆ ಇನ್ನೇ ನಾನು ಪಾಸ್ ಆಗಲೇಬೇಕು, ಓದಲೇಬೇಕು ಅಂತ ಯೋಚನೆ ಮಾಡಿದರೆ ಹಾಗೋ ಹಾಗೆ ಅಷ್ಟೊತ್ತು ಸರಿಯಾಗಿ ಆಚಗಾಮ ಮಹಾಯೋಗಿ ವ್ಯಾಸಃ ಸತ್ಯವತಿ ಸುತಃ ವೇದವ್ಯಾಸರು ಬಂದುಬಿಟ್ರು. ಇಷ್ಟೊತ್ತು ವೇದವ್ಯಾಸರು ಬಂದಿರಲಿಲ್ಲ, ಮಾಡಬೇಕು ಅಂತ ಹೊರಟಾ ವೇದವ್ಯಾಸರು ಬಂದು ಅದಕ್ಕೆ ಮಾಡ್ತೀನಿ ಅಂತೇಳು ದೇವರು ಸಹಾಯ ಮಾಡ್ತಾನೆ ಅಂತ. ಸುಮ್ಮನೆ ಕೂತರೆ ದೇವರು ಸಹಾಯ ಮಾಡೋದಿಲ್ಲ, ಮಾಡ್ತೇನೆ ಅಂತ ಮುಂದೆ ಹೋಗಬೇಕು. ಆಗ ದೇವರು ಬರ್ತಾರೆ. ವೇದವ್ಯಾಸ ದೇವರು ಬಂದರಂತೆ. ವೇದವ್ಯಾಸರು ಬಂದರು ಅಂದ್ರೆ ಕೆಲಸ ಮುಗಿತು ಅಂತಾನೆ ಅರ್ಥ. ಆಯ್ತು, ಸಾಷ್ಟಾಂಗ ನಮಸ್ಕಾರ ಮಾಡದ, ಏನು ಧರ್ಮರಾದ, ಏನು ನಿನ್ನ ಯೋಚನೆ? ವೇದವ್ಯಾಸರ ಲಕ್ಷಣ ಅಂದ್ರೆ ಅದು ಬರೋದೇ ಚಿಂತೆ ಪರಿಹಾರ ಮಾಡಕ್ಕೆ ಬರ್ತಾರೋ, ನಮ್ ಪ್ರಕಾರ ಅವರೇ ಚಿಂತೆ. ಇದು ಪದ್ಧತಿಯಾಗಿದೆ ನಮ್ಗೆ. ವೇದವ್ಯಾಸರು ಬಂದರು, ಯಾಕಾರೋ ಬಂದರು, ಒಂದು ಕ್ಲಾಸ್ ನಡೆಯೋದೇ ಮೇ ಹುಡುಗನಿಗೆ ಪ್ರಾಬ್ಲಮ್ ಆದರೆ ಅವನು ವರ್ಸ್ಟ್ ಸ್ಟೂಡೆಂಟ್ ಅಂತ ಅರ್ಥ. ಮೇಷ್ಟಕ್ಕೆ ಯಾತಕ್ಕೆ ಬಂದ್ಬಿಟ್ಟ ಅನ್ಕೋಬಾರ್ದು, ಯಾಕೆ ಬರಲಿಲ್ಲ ಅಂತ ಅನ್ಕೋಬೇಕು. ವೇದವ್ಯಾಸರು ಬಂದರು, ಸಮಸ್ಯೆ ಪರಿಹಾರವಾಯಿತು. ವೇದವ್ಯಾಸರು ಏನು ಮಾತಾಡ್ತಾರೆ, ಹೇಗೆ ಪರಿಹಾರ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲದ ವಿಷಯ. ಅದರೊಂದಿಗೆ ಅದಕ್ಕೆ ಉತ್ತರ ಕೊಡೋದ್ರೊಂದಿಗೆ ನಾಳೆ ಈ ಬಾರಿಯ ಪ್ರವಚನ ನಾಳೆಗೆ ಮುಕ್ತಾಯವಾಗುತ್ತೆ. ನಾಳೆ 6:30 ಪ್ರಾರಂಭ ಮಾಡಿ 8:30 ಒಳಗೆ ಏನೇನು ನಡೆಯುತ್ತೆ ಅದೆಲ್ಲ ಮೊದಲೇ ಹೇಳಿದ್ರು. ಕುಮಾರವ್ಯಾಸ ಅದನ್ನು ಬರೀಲಿಲ್ಲ, ಪಂಪ ಬರೀಲಿಲ್ಲ, ಯಾರು ಬರೋದಿಲ್ಲ. ಮಹಾಭಾರತದಲ್ಲಿ ಭೀಮ ದ್ರೌಪದಿಯ ಉಪದೇಶ ಮಾಡಿದ ಕಥೆ ಎಲ್ಲ ಕಡೆ ಬಿಟ್ಟು ಹೋಗಿಬಿಟ್ಟಿದೆ. ಹಾಗಿದ್ರೆ ಧರ್ಮರಾಜ ಹೇಗೆ ಚೇಂಜ್ ಆದ? ಏನು ಉತ್ತರನೇ ಇಲ್ಲ ಅದಕ್ಕೆ. ಮಹಾಭಾರತ ಒರಿಜಿನಲ್ ಇರೋದನ್ನ ಹೊರಗೆ ತಂದವರು ಶ್ರೀಮದ್ ಆಚಾರ್ಯರು ಅಂತ ಗೊತ್ತಾದರೂ ಕೂಡ ಅದರ ಮಹತ್ವ ತಿಳಿತಾ ಇದೆ. ನಾಳೆ ಏನೇನು ನಡೆಯುತ್ತೆ ಎಂಬುದನ್ನು ನೋಡುವುದರ ಮೂಲಕವಾಗಿ ಈ ಬಾರಿಯ ಪ್ರವಚನ ಮಾಡಲಿಕ್ಕೆ ಮಂಗಳವಾಗುತ್ತೆ ಅಂತ ತಿಳಿಸ್ತಾ, ಇವತ್ತು ಶ್ರೀಯುತ ಎಸ್ ಕೆ ಎಸ್ ನಾಗರಾಜ್ ಅಂತಕ್ಕಂಥವರು, ನಾಗರಾಜರಾಯರು 10,000 ರೂಪಾಯಿಗಳನ್ನು ಕೊಟ್ಟು ನಮ್ಮ ಪ್ರತಿಷ್ಠಾನಕ್ಕೆ ಸದಸ್ಯರಾಗಿದ್ದಾರೆ. ಅವರಿಗೆ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಇನ್ನೊಬ್ಬರು 2,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ನಾಗರತ್ನಮ್ಮ, ಶ್ರೀಮತಿ ನಾಗರತ್ನಮ್ಮ ಅಂತಕ್ಕಂಥ 2,000 ರೂಪಾಯಿಗಳನ್ನು ಕೊಟ್ಟು ಟ್ರಸ್ಟಿಗೆ ಅದನ್ನು ಡೊನೇಷನ್ ಅಂತ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇವತ್ತಿನ ಪ್ರಸಾದದ ಸೇವೆ ಬದರಿ ದೇಶಮುಖ್ ಅವರು, ಗುರುರಾಜರಾಜ್ ಹೇಳ್ತಾರೆ, ನಮ್ಮ ಹುಡುಗ ನಮ್ಮ ಮಗನೇ ಕೆಲಸ ಮಾಡಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ತಂದೆ ತಾಯಿಗಳಿಂದ ಮಕ್ಕಳಿಗಂತ ಸಂಸ್ಕಾರ ಬರೋದು ಭಾರಿ ದೊಡ್ಡ ಯೋಗ. ಆ ಹುಡುಗನಿಗೂ ಕೂಡ ವಿಶೇಷವಾದ ಅನುಗ್ರಹ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಭೆಯಲ್ಲಿನ ಎಲ್ಲ ಸಜ್ಜನರಿಗೂ ವಂದನೆಗಳು. ನಮ್ಮಲ್ಲಿ ಒಂದು ಮಾತಿದೆ, ನಂಟು ಉಳಿಯಬೇಕು, ಗಂಟು ಉಳಿಯಬೇಕು ಅಂತ. ಅದರಂತೆ ನಿಮ್ಮ ಗಂಟು ಅಂದರೆ ನಿಮ್ಮ ಸಮಯ ಕಾರ್ಯಕ್ರಮದ ಕೊನೆಯಲ್ಲಿ ವ್ಯರ್ಥ ಆಗಬಾರದು. ಒಂದು ನಿಮಿಷ, ವ್ಯಾಸ ಪೂಜೆ ಆದಮೇಲೆ ನಮ್ಮ ಕಾರ್ಯಕ್ರಮ ಶುರು ಮಾಡಿ. ಈಗ ಪ್ರಾರ್ಥನೆ ನೀರಾವರಿ.
ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಬರನಿಂದ ಗರುಡ ವಾಹನನಾಗಿ ಬಂದ ಬಂದ ಭಟವೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಅರಗಿನ ಮನೆಯೊಳು ಪಾಂಡು ಕುಮಾರರು ಇರುತ್ತೀರೆ ಅವರಿಗೆ ಬಂದ ವಿಪತ್ತನು ಪರಿಹಾರವ ಮಾಡಿ ದೃಪದನ ಪುರಿಯೊಳು ಪರಮ ಹರುಷದಿಂದ ಮದುವೆಯ ಮಾಡಿದವ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ದುರುಳನಾದ ದುಶಾಸನ ಸಭೆಯೊಳು ತರುಣಿ ದ್ರೌಪದಿಯ ಸೀರೆಯ ಸೆಳೆಯಲು ಪರಮ ಕರುಣದಿಂದ ತರುಣಿಗ ಕ್ಷಯವಿತ್ತು ದ್ವಾರಕಾಧಿಪತಿ ಶ್ರೀಪತಿ ವಲಿಯುತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರವಾದ್ಯ ವಿಶೇಷಗಳಿಂದ ಗುಣನಿಧಿ ಪ್ರಾಣೇಶ ವಿಠಲನು ಬಂದ ಘನತರವಾದ್ಯ ವಿಶೇಷಗಳಿಂದ ಜಳ ಜಳರೆನ್ನುವ ಗೆಜ್ಜಿನದಗಳಿಂದ ತದ್ದಿಮಿ ತದ್ದಿಮಿ ದಿಮಿಕೆಂದು ಕುಣಿಯುತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಬಂದ ದುರಿತಗಳ ಪರಿಹರಿಸಲು ನಮ್ಮ ಇಂದಿರೇಶ ಸ್ವಾಮಿ ಶ್ರೀ ವೆಂಕಟೇಶನು ಬಂದನು ಪರದಿಂದ ಗರುಡ ವಾಹನನಾಗಿ ಬಂದ ಬಂದ ಭಟವೃಂದವ ನೋಡುತ್ತ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ
ನೀರಾವರಿಗೆ ಬಂದನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ನಿಮ್ಮ ಸಮಯ ಕಾರ್ಯಕ್ರಮದ ಕೊನೆಯಲ್ಲಿ ವ್ಯರ್ಥ ಆಗಬಾರದು ಅಂತ ಹಾಗೆ ನಮ್ಮ ನಂಟು ನಿಮ್ಮ ನಂಟು ಉಳಿಯುವ ಈ ಉಳಿಸಿಕೊಳ್ಳೋದಕ್ಕೋಸ್ಕರ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಈಗಲೇ ಹೊಂದಿಸಿಕೊಂಡಿದ್ದೇವೆ. ನಿನ್ನೆ ದಿನ ಪೂಜ್ಯ ಆಚಾರ್ಯರು ಒಂದು ಮಾತು ಹೇಳಿದರು, ಯಾವುದೇ ಒಂದು ಕೆಲಸ ಆಗಬೇಕಾದರೂ ಅದಕ್ಕೆ ಕನಿಷ್ಠ 5 ವಿಷಯಗಳ ನೆರವು ಇರಬೇಕು ಅಂತ. ಅದರಂತೆ ಕಳೆದ ಒಂದು ವಾರದಿಂದ ಇಲ್ಲಿ ಜರುಗುತ್ತಿರುವ ಈ ಪ್ರವಚನ ಕಾರ್ಯಕ್ರಮಕ್ಕೆ ಅವರು ಹೇಳಿದ 5 ವಿಷಯಗಳೊಂದಿಗೆ ಇನ್ನೂ ಅನೇಕ ಸಹಾಯ ಹಸ್ತಗಳು ನಮಗೆ ದೊರೆತಿವೆ. ಈ ಎಲ್ಲ ನೆರವಿನ ಹಸ್ತಗಳ ನೆರವನ್ನು ನೆನೆಯಲು ಈ ವಂದನಾರ್ಪಣೆ. ಮೊದಲನೆಯದಾಗಿ ಈಗ ಪ್ರಾರ್ಥನೆ ಮಾಡತಕ್ಕಂಥ ಮೀರಾ ಅವರಿಗೆ ನಮ್ಮ ವಂದನೆಗಳು. ಎರಡನೆಯದು, ನಮ್ಮ ಆಚಾರ್ಯರನ್ನ ಪ್ರತಿದಿನ ಹೊತ್ತಿಗೆ ಸರಿಯಾಗಿ ಇಲ್ಲಿಗೆ ಕರೆದುಕೊಂಡು ಬಂದು ನಮ್ಮ ಒಂದು ಆತಂಕವನ್ನು ಪರಿಹರಿಸತಕ್ಕಂಥ ಶ್ರೀ ಮಂಜುನಾಥ್ ಅವರಿಗೆ ಅವರು ನೀಡಿರುವ ವಾಹನ ಸೌಕರ್ಯದ ನೆರವಿಗಾಗಿ ನಮ್ಮಗಳ ಕಡೆಯಿಂದ ವಂದನೆಯನ್ನು ಅರ್ಪಿಸುತ್ತಿದ್ದೇವೆ. ಇವತ್ತಿನ ಪ್ರಸಾದ ವಿನಿಯೋಗ ಶ್ರೀ YS ನಾಗರಾಜ್ ಅವರು, ಅವರಿಗೆ ನಮ್ಮ ವಂದನೆಗಳು. ಈ ಸಭಾಂಗಣವನ್ನು ಬಳಸಲು, ನಮ್ಮ ಕಾರ್ಯಕ್ಕೆ ಬಳಸಲು ಅನುಮತಿ ನೀಡಿದ್ದಕ್ಕಾಗಿ ಇಲ್ಲಿಯ ಆಡಳಿತ ವರ್ಗಕ್ಕೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಆಚಾರ್ಯರು ಅದೇ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಿದರು, 5 ವಿಷಯಗಳಲ್ಲಿ 4 ವಿಷಯಗಳ ಪಾಲು, 4 ಒಟ್ಟಾಗಿ ಸೇರಿದ್ರೆ ಶೇಕಡ 50 ಅಂತ. 5ನೇ ಪ್ರಧಾನ ವಿಷಯ ದೈವಾನುಗ್ರಹದ ಪಾಲು ಶೇಕಡ 95 ಅಂತ. ದೈವಾನುಗ್ರಹ, ಭಗವಂತನ ಒಲವು, ಇದರ ಮಾತು ಬಂದಾಗ ನಮ್ಮ ವೈಷ್ಣವರ ಮನೆಗಳಲ್ಲಿ ದಿನವೂ ನಾವು ಹೇಳಿಕೊಳ್ಳುವ ವಿಜಯ ಕವಚದ ಒಂದು ಮಾತು ನೆನಪಾಗುತ್ತದೆ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಭಕುತ ಸಂಘ ದೊರೆಯದೆ. ಭಕ್ತರ ಸಂಘ ಪರಮಾತ್ಮನ ಕರುಣೆಗೆ ಪರಮಾತ್ಮನ ಅನುಗ್ರಹಕ್ಕೆ ನಮಗೆ ಬಹಳ ನೆರವಾಗುತ್ತೆ, ಅದರಿಂದನೇ ನಮ್ಮನ್ನ ಭಗವಂತ ಒಲಿತಾನೆ ಅನ್ನೋ ಮಾತನ್ನ ಇಲ್ಲಿ ಹೆಚ್ಚು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಇಂದು ಈ ಕಾರ್ಯಕ್ರಮಕ್ಕೆ ಎರಡು ರೀತಿಯಲ್ಲಿ ಭಗವದ್ ಅನುಗ್ರಹ ನಮಗೆ ಲಭಿಸಿದೆ. ಒಂದು, ಶ್ರೀ ಮಧ್ವರ ತತ್ವಗಳಲ್ಲಿ ನಿಷ್ಠೆ, ಅವರ ಶಾಸ್ತ್ರಗಳಲ್ಲಿ ಅಚಲ ವಿಶ್ವಾಸ, ಹಾಗೆಯೇ ಅದನ್ನು ಆಸಕ್ತರಿಗೆ ತಿಳಿಸಿ ಅವರುಗಳನ್ನು ಸಾಧನ ಮಾರ್ಗಕ್ಕೆ ಪರಿಚಯಿಸಬೇಕೆಂಬ ಕಳಕಳಿ ಇರುವ ನಮ್ಮ ಪೂಜ್ಯ ಆಚಾರ್ಯರಿಂದ ಇಲ್ಲಿ ನಾವು ಒಂದು ಮಾತನ್ನು ಹೇಳಿದ್ರೆ ಅಪ್ರಸ್ತುತ ಆಗಲ್ಲ ಅಂತ ಕಾಣುತ್ತೆ. ಆಚಾರ್ಯರ ಇರತಕ್ಕಂತ ಕಾಲದಲ್ಲಿ ನಾವುಗಳು ಇದ್ದು ಅವರ ಜೊತೆಯಲ್ಲಿ, ಅವರ ಒಡನಾಟದಲ್ಲಿ ಅವರ ಒಂದು ಉಪದೇಶದ ಸೌಭಾಗ್ಯ ನಮಗೆ ಸಿಗ್ತಾ ಇರೋದು ನಾವು ಬಹಳ ಭಾಗ್ಯವಂತರು ಅಂತ ನಾವು ಅನ್ಕೊಂಡಿದ್ದೀವಿ. ಇಂಥ ಆಚಾರ್ಯರ ಕರುಣೆ ನಮಗೆ ಸಿಗ್ತಾ ಇದೆ. ನಮ್ಮೆಲ್ಲರಲ್ಲಿ ಹೊಂದಿರುವ ಪೂಜ್ಯ ಆಚಾರ್ಯರಿಗೆ ನಿಮ್ಮಗಳ ಪರವಾಗಿ, ನಮ್ಮ ಪರವಾಗಿ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಎರಡನೇ ಭಾಗ ಅಂದರೆ ಈ ಸಭಾಂಗಣವನ್ನು ತುಂಬಿರುವ ಈ ಶ್ರೋತೃವರ್ಗ, ಸ್ವೀಟ್ ಸಂಜೆಯನ್ನ ಎಂಜಾಯ್ ಮಾಡಕ್ಕೆ ಬೇಕಾದಷ್ಟು ಏನೆಲ್ಲ ಅವಕಾಶಗಳಿದ್ದರೂ ಅದನ್ನೆಲ್ಲವನ್ನು ಬಿಟ್ಟು ಇಲ್ಲಿಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ನಮಸ್ಕಾರ. ಎರಡು ಪ್ರಕಟಣೆಗಳಿದೆ. ಒಂದು, ಮೂರು 2004 5, 3 2004 ಶ್ರೀ ಕೃಷ್ಣ ರಾಘವೇಂದ್ರ ಸ್ವಾಮಿ ಇವರ ಆಶ್ರಯದಲ್ಲಿ ವಿದ್ವಾನ್ ಡಾಕ್ಟರ್ ಆನಂದತೀರ್ಥ ನಾಗಸಂಪಿಕೆಯವರಿಂದ ಜೈನ, ಬೌದ್ಧ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ದರ್ಶನಗಳ ಪ್ರವಚನ ಮಾಲಿಕೆ ಇದೆ. ಸ್ಥಳ ಗಿರಿನಗರದ ರಾಯರ ಮಠ. ವೇಳೆ ಸಂಜೆ 7-8. ನಮ್ಮ ಪೂಜ್ಯ ಆಚಾರ್ಯರ ರಾಮಾಯಣ ಪ್ರವಚನದ ಕಾರ್ಯಕ್ರಮವನ್ನು ಇದೇ ಗಿರಿನಗರದ ಭಾಗವತಾಶ್ರಮದಲ್ಲಿ 22-3-2004 ನಡೆಸ್ತಾ ಇದ್ದಾರೆ. ಇದು ಸಂಜೆ 6:00 ಆರಂಭ ಆಗುತ್ತೆ. ಶ್ರೋತೃಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಬೇಡ್ಕೊಳ್ತೇವೆ.
ಪೂಜ್ಯ ಆಚಾರ್ಯರ ಕುಟುಂಬದವರು ವೇದಿಕೆ ಮೇಲೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿ ಸರಸ್ವಧಾಂ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಜಯತ್ಯಜೋ ಖಂಡಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಳಿ ಸ್ವಭಕ್ತಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಜಯತ್ಯ ಸಂಖ್ಯೋರು ಬಲಾಂಬು ಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ. யோ விப்ரலம்ப விபரீத மதி பிரபூதான் வாதான் நிரஸ்ய கிருதவான் புவி தத்துவவாதம் சர்வேஸ்வரோ ஹரிரிதி பிரதிபாதயந்தம் ஆனந்த தீர்த்த முனிவரியமஹம் நமாமி. பவதி யதனுபாவாதேடமுகோபி வக்மி ஜடமதிரபி ஜந்துர்ஜாயதே ப்ராஜ்ஞமௌலிஹி சகல வசன சேதோ தேவதா பாரதீ ஸா மம வசசி நிஹத்தாம் சந்நிதிம் மானசேச. ஹராய பஜகானிஷ்ட ஹராய புரவைரிணே பவாய பவதே பூயாத் சிவாய சிரசா நமஹ. உமேஷாத்யா சுராவோஹம் இடே சேதோ ஹிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமசுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹிருதம். வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே. பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தன்னமஸ்யே குருன் மம. ஸ்ரீகுருப்யோ நம. ஹரி ஓம். நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்யதுக்கசத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்க்ருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமமராசுர சித்தவந்தியம். நாராயணம் நமஸ்க்ருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரயே. பரமபவித்ரவாத ஸ்ரீமத் மகாபாரத ವಿಶ್ವದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಕೃತಿ. ಇವತ್ತಿಗೂ ಸಹ ಜಗತ್ತಿನಲ್ಲಿ ಒಂದೊಂದು ದೇಶ ತನ್ನ ಒಂದೊಂದು ಹಿರಿಮೆಯನ್ನು ಸಾರಿಕೊಳ್ಳಬಹುದು, ಆದರೆ ನಮ್ಮಲ್ಲಿ ಮಹಾಭಾರತದಂಥ ಗ್ರಂಥ ಇದೆ ಅಂತ ನಾವು ಹೇಳಿಕೊಳ್ಳೋ ಹಾಗೆ ಜಗತ್ತಿನ ಬೇರೆ ಯಾರೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ವಿಶಿಷ್ಟವಾದಂಥ ಕೃತಿ ಮಹಾಭಾರತ. ಅದನ್ನು ಬೇರೆ ದೇಶದ ಜನ ಒಪ್ತಾರೆ, ಅವರು ಹೇಳ್ತಾರೆ ಎಲ್ಲ ದೇಶದ ಧರ್ಮಗ್ರಂಥಗಳನ್ನು ಒಂದು ಕಡೆಗಿಟ್ಟು ಮಹಾಭಾರತ ಒಂದನ್ನೇ ಒಂದು ಕಡೆಗಿಟ್ಟರೆ ಅದೆಲ್ಲ ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆಗೆ ಅದೆಲ್ಲ ಸೇರಿದರೆ ಅದರ ಏಳು ಪಟ್ಟು ಮಹಾಭಾರತ ಒಂದೇ ಇದೆ ಸೈಜನಲ್ಲಿ ಅಂತ ಹೇಳಿದ್ದಾರೆ. ಅದು ಗಾತ್ರದಲ್ಲಿ ಎಷ್ಟು ದೊಡ್ಡದು ಅದರ ಅರ್ಥದಲ್ಲೂ ಅಷ್ಟೇ ದೊಡ್ಡದು ಮಹಾಭಾರತ. ಯಾವ ದೇಶವೂ ಕೂಡ ಅಂಥ ಗ್ರಂಥ ನಮ್ಮಲ್ಲಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವಿಶಿಷ್ಟವಾದ ಕೃತಿ ಶ್ರೀಮನ್ ಮಹಾಭಾರತ. ಬೇರೆ ದೇಶದ ಜನ ಮ್ಯಾಕ್ಸಿಮಲ್ಲರ್ ಮೊದಲಾದ ಭಾರಿ ಈ ಅಧ್ಯಯನಕ್ಕೋಸ್ಕರ ಶ್ರಮಪಟ್ಟ ಜನ ಹೇಳ್ತಾರೆ ಮಹಾಭಾರತ ಅಂತ ಗ್ರಂಥವನ್ನ ಬರೆಯೋದಕ್ಕಲ್ಲ, ಅದನ್ನು ಓದೋದಕ್ಕೆ ನಮ್ಮ ಆಯುಷ್ಯ ಭಾರಿ ಚಿಕ್ಕದು ಅನಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬರೆಯೋದಂತೂ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಓದೋದಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲ ಮಹಾಭಾರತ ಮಂಗಳ ಅಂದ್ರೆ ಜೀವನ ಪೂರ್ತಿ ಅಂತ ಅರ್ಥ. ಎಷ್ಟೋ ಜನ ಪುರಾಣ ಹೇಳಿ ಮುಗಿಸೋ ಹೊತ್ತಿಗೆ ಅಪೂರ್ತಿ ಆಯುಷ್ಯ ಮುಗಿದೋಗಬೇಕು ಅಂತ. ಬೃಹತ್ತರವಾದ ಕೃತಿ ಶ್ರೀಮನ್ ಮಹಾಭಾರತ. ಅಂತ ಮಹಾಭಾರತಕ್ಕೆ ಅಷ್ಟು ಮಹತ್ವ ಬರಲಿಕ್ಕೆ ಏನು ಕಾರಣ? ಇವತ್ತು ಜಗತ್ತಿನಲ್ಲಿ ಮಹಾಭಾರತ ರಾಮಾಯಣಗಳ ಬಗ್ಗೆ ಕೇಳದೇ ಇರತಕ್ಕಂಥ ಜನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಕೇಳೇನೇ ಇರ್ತಾರೆ. ಅದು ಕಥೆ ಸರಿಯಾಗಿ ಗೊತ್ತಿರೋದು ಬಿಟ್ಟಿರೋದು ಆಮೇಲೆ. ಆದರೆ ಮಹಾಭಾರತ ರಾಮಾಯಣಗಳ ಬಗ್ಗೆ ಸ್ವಲ್ಪ ಕೇಳದೇ ಇರತಕ್ಕಂಥ ಜನ ಸಿಕ್ಕೋದೇ ಇಲ್ಲ. ಅದಕ್ಕೆ ಕಾರಣ ಅದರ ನಿತ್ಯ ಜೀವನದ ಒಂದು ರೆಲೆವೆನ್ಸ್ ಅಂತ ಹೇಳ್ತೇವಲ್ಲ, ಅದು ಯಾವುದು ರೆಲೆವೆಂಟೋ ಅದು ಉಳಿಯೋದೇ ಇಲ್ಲ. ಯಾವುದು ರೆಲೆವೆಂಟೋ ಅದು ಯಾವಾಗಲೂ ಏನು ಮಾಡಿದರೂ ಹೋಗೋದೇ ಇಲ್ಲ. ಇವತ್ತು ಮಹಾಭಾರತದ ಹಿರಿಮೆ ಎಲ್ಲ ರೀತಿಯಲ್ಲೂ ಜಗತ್ತಿಗೆ ಪರಿಪೂರ್ಣ ಜ್ಞಾನ ಕೊಡತಕ್ಕಂಥ ಕೃತಿ. ಅದು ಹೆಸರಿಗೆ ಕಥೆ, ಪಾಂಡವರ ಕೌರವರ ಕಥೆಯ ಹಿನ್ನೆಲೆಯಲ್ಲಿ ಜಗತ್ತಿನ ಏನೆಲ್ಲ ನಡೆಯಬಹುದು, ಕೊನೆಗೆ ಸತ್ಯಕ್ಕೆ ಹೇಗೆ ಗೆಲುವಾಗತ್ತೆ ಅಂತ ಸಾಧನೆ ಮಾಡೋದು ಮಹಾಭಾರತದ ಮೂಲಭೂತ ಉದ್ದೇಶ. ಯಥೋ ಧರ್ಮ ತತಃ ಕೃಷ್ಣ, ಯತಃ ಕೃಷ್ಣ ತಥೋ ಜಯ. ಇದು ಮಹಾಭಾರತದ ಸಂದೇಶ ಅಂತ ವೇದವ್ಯಾಸ ದೇವರೇ ಹೇಳ್ತಾರೆ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಗೆಲುವು ಇರುತ್ತೆ, ಜಯ ಇರುತ್ತೆ ಅನ್ನೋದು ಅದರ ಸಾರಾಂಶ. ಇಲ್ಲಿ ನಡೀತಿರೋದು ಅದನ್ನೇನೆ. ಮಹಾಭಾರತದ ವನಪರ್ವ ಈ ಸತ್ಯ ನಡೆದಿದೆ. ಅದರಲ್ಲಿ ದುರ್ಯೋಧನಾದಿಗಳ ಒಂದು ಕ್ರೌರ್ಯದ ಪರಾಕಾಷ್ಠೆ, ಮೋಸ ವಂಚನೆ ಎಲ್ಲವನ್ನೂ ಕೂಡ ತುಂಬಿದ ಸಭೆಯಲ್ಲಿ ಮಾಡಿದಂಥ ಮಹಾಪಾಪಿಷ್ಟ ದುರ್ಯೋಧನ. ಕಳ್ಳಕಾಕರಲ್ಲಿ ವೆರೈಟಿ ಜನ ಸಿಗ್ತಾರೆ,
ಬರೀ ಮಲಗಿದ ಕಳ್ಳತನ ಮಾಡೋದು ಬೇರೆ, ಎತ್ತಗೊಡ್ತ ಪಿಕ್ ಪಾಕೆಟ್ ಮಾಡೋ ಜನ ಬೇರೆ, ದರೋಡೆಕೋರರು ಬೇರೆ. ಹೀಗೆಲ್ಲ ಅನೇಕ ಹಂತದ ಜನಗಳು ಸಿಗ್ತಾರೆ. ಎಲ್ಲರನ್ನು ಮೀರಿಸಿದವನು ಈ ದುರ್ಯೋಧನ. ರಾಮಾಯಣದಲ್ಲಿ ರಾವಣ, ಮಹಾಭಾರತದಲ್ಲಿ ದುರ್ಯೋಧನ, ಜಗತ್ತು ಕಂಡಂಥ ಮಹಾಪಾಪಿಗಳವರು. ಅಂಥ ಪಾಂಡವರ ಒಂದು ವಿರುದ್ಧವಾಗಿ ಕೌರವರು ನಡ್ಕೊಂಡ ರೀತಿ ಎಂದರೆ ಅತ್ಯಂತ ಹೇಯ. ತಂದೆ ತಾಯಿಗಳ ಎದುರು, ಗುರು ಹಿರಿಯರ ಎದುರು ತುಂಬಿದ ಸಭೆಯಲ್ಲಿ ಒಬ್ಬ ಸ್ತ್ರೀಯ ಮೇಲೆ, ಮಹಾರಾಣಿಯಾಗಿ ಅಭಿಷಿಕ್ತಳಾದಂಥ ದ್ರೌಪದಿಯ ಮೇಲೆ ಅವರು ನಡ್ಕೊಂಡ ರೀತಿ, ಧರ್ಮರಾಜಾದಿ ಪಾಂಡವರ ಮೇಲೆ ಅವರು ನಡ್ಕೊಂಡ ರೀತಿ ಜಗತ್ತೇ ತಲೆ ತಗ್ಗಿಸ್ತಕ್ಕಂಥ ಒಂದು ಅತ್ಯಂತ ಹೇಯವಾದ ಕಾರ್ಯ. ಇನ್ನು ಪಾಂಡವರ ಕಡೆಯಿಂದ ವಿಚಾರ ಮಾಡಿದರೆ ಒಂದು ತಪ್ಪು ನಡೀತು, ಅದು ನಡೆದಾಗ ನಿರ್ವಾಹ ಇಲ್ಲ, ನಮ್ಮ ಕಾಲ ಬರೋವರೆಗೂ ಕಾಯಬೇಕು. ತಪ್ಪು ಮಾಡಿಯಾಗಿದೆ ಧರ್ಮರಾಜ, ಅದಕ್ಕೋಸ್ಕರವಾಗಿ ವನವಾಸವನ್ನು ಒಪ್ಪಿಕೊಳ್ಳುತ್ತಾನೆ. ಅದು ಮೋಸದ್ದೇ, ಒಪ್ಪಿಕೊಳ್ಳುತ್ತಾನೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತಕ್ಕಂಥ ಕರಾರಿಗೆ ಬದ್ಧನಾಗಿ ಹೊರಡುತ್ತಾನೆ. ಆತ ಒಪ್ಪಿದ್ದು ಎಷ್ಟು ದೊಡ್ಡದೋ ಅದಕ್ಕಿಂತ ದೊಡ್ಡದು ಆತನ ತಮ್ಮಂದಿರು ಒಪ್ಪಿದ್ದು. ಇವತ್ತು ಎಷ್ಟೋ ತಂದೆ ಒಪ್ಪಿದ್ರೆ ಒಳಗೆ ಮಾಡ್ಕೊಂಡು ನಮ್ಮೇನು ಸಂಬಂಧ ಅಂತ ಮಕ್ಕಳು ರಿಜೆಕ್ಟ್ ಮಾಡಿಬಿಡ್ತಾರೆ. ತಂದೆ ಮಾಡಿದ ಅಗ್ರಿಮೆಂಟನ್ನು ಮಗ ಒಪ್ಪೋದಿಲ್ಲ ಎಷ್ಟೋ ಸಲ. ಅವನ ತಂದೆ ಬುದ್ಧಿ ಇದ್ದಿಲ್ಲ ಅಂತ ಇನ್ನೊಂದು ಹೊಡಿಬಿಟ್ಟು ಮಾಡಿಸ್ತಾನೆ. ತಂದೆ ಬುದ್ಧಿ ಕೆಟ್ಟೋಗಿತ್ತು, ಏನೋ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಜನ ಅದನ್ನು ತೆಗೆದು ಹಾಕ್ತಾರೆ. ಅಂಥದ್ದು ಅಣ್ಣ ಮಾಡಿದ ಘೋರ ಅಪರಾಧ ಇದು ಒಂದು, ಅದನ್ನು ಸಹಿಸಿಕೊಂಡು ಬಿಟ್ಟು ಅವರು ವನವಾಸಕ್ಕೆ ಹೊರಟ್ರಲ್ಲ ಅಂತ ತಮ್ಮಂದಿರು ಸಿಗೋದು ಅಸಾಧ್ಯವಾದ ಕೆಲಸ. ಅದಕ್ಕೆ ರಾಮಾಯಣದಿಂದ ಬಂದ ವಿಶೇಷವಾದ ಸ್ಫೂರ್ತಿ ಅದು. ರಾಮದೇವರು ತಂದೆಯ ಮಾತನ್ನು ನಡೆಸಿ ಜಗತ್ತಿಗೆ ಆದರ್ಶ ಹಾಕಿಕೊಟ್ರೆ, ಭೀಮಸೇನಾದಿ ಪಾಂಡವರು ಅಣ್ಣನ ಮಾತನ್ನು ನಡೆಸಿ ಜಗತ್ತಿಗೆ ಒಳ್ಳೆ ತತ್ವವನ್ನು ಹೇಳಿಕೊಡುತ್ತಾರೆ. ತಂದೆಯ ಮಾತನ್ನು ನಡೆಸಿದ್ದ ಆತ, ಅಣ್ಣನ ಮಾತು ಅಂದರೆ ಜ್ಯೇಷ್ಠ ಭ್ರಾತ ಪಿತೃಸಮಹ ಅಂತ ಶಾಸ್ತ್ರದ ಮಾತು. ದೊಡ್ಡಣ್ಣ ಅಂದರೆ ತಂದೆ ಇದ್ದ ಹಾಗೆ ಅಂತ ಶಾಸ್ತ್ರ. ಅದನ್ನು ರುಜುವಾತು ಮಾಡಿ ತೋರಿಸಿದ ಹಿರಿಮೆ ಪಾಂಡವರದ್ದು. ವನವನ್ನು ಪ್ರವೇಶ ಮಾಡುತ್ತಾರೆ. ಮೇಲ್ನೋಟಕ್ಕೆ ಪಾಂಡವರ ವನವಾಸ ದುಃಖದ ಸಂಗತಿ. ಆದರೆ ಸಜ್ಜನರಿಗೆ ಎಂಥ ಪ್ರಸಂಗದಲ್ಲೂ ಮನಸ್ಸಿನ ಒಳಗೆ ದುಃಖ ಮುಟ್ಟೋದಿಲ್ಲ ಅಂತ ಹೇಳೋದಕ್ಕೆ ಪಾಂಡವರ ಜೀವನ ಸಾರ್ಥಕವಾಗಿ ಕಡಿತಾ ಇದೆ. ಅನ್ನದ ಸಮಸ್ಯೆ ಅಕ್ಷಯ ಪಾತ್ರದಿಂದ ಪರಿಹಾರ ಆಗೋಯಿತು. ಅದು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಪರಿಹಾರ. ಒಬ್ಬಿಬ್ಬರಿಗೆ ಹೊಟ್ಟೆ ತುಂಬಿಸೋದೇ ಕಷ್ಟ. ಅಂಥ ಹೊತ್ತಲ್ಲಿ ಲಕ್ಷಾಂತರ ಜನ ಯತಿಗಳನ್ನು, ಋಷಿಗಳನ್ನು ಧರ್ಮರಾಜ 12 ವರ್ಷಗಳ ಕಾಲ ಅತ್ಯಂತ ಸಂಭ್ರಮದಿಂದ ನೋಡ್ಕೊಳ್ಳುತ್ತಾನೆ. ಮತ್ತೆ ಅತ್ಯಂತ ಆಪತ್ಕಾಲಕ್ಕೆ ಮನೆಯವರೇ ಇಷ್ಟೊತ್ತಲ್ಲಿ ಯಾರೇನು ಮಾಡ್ತಾರೆ, ಸ್ವಲ್ಪ ಏನೋ ತೊಗೊಂಡು ಸಾಕೋದು ಅಡ್ಜಸ್ಟ್ ಮಾಡ್ಕೋತಾರೆ. ಆದರೆ ಧರ್ಮರಾಜ ಹಾಗಲ್ಲ. ಅವರಿಗೆಲ್ಲ ಅತ್ಯುತ್ತಮವಾದಂಥ ಆಹಾರವನ್ನು ಒದಗಿಸಲಿಕ್ಕೆ ಸೂರ್ಯನನ್ನು ಅಂತರ್ಗತನಾದ ಭಗವಂತನಾದ ನಾರಾಯಣನನ್ನು ಆರಾಧನೆ ಮಾಡಿ, ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ವಿಚಿತ್ಯ ತೇಷಾಂ ಭರಣಾಯ ಧರ್ಮಜ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ದಿನೇ ಅಕ್ಷಯಾನ್ನಂ ಪಿಠರಂ ತದಾಪ ರತ್ನಾದಿತಂ ಕಾಮವರಾನ್ನದಂಚ ಬಯಸಿದ ಅನ್ನ ಕೊಡಬೇಕು, ರತ್ನಾದಿಗಳನ್ನು ಕೊಡಬೇಕು ಅಂತ ವಿಚಿತ್ರ ಅಕ್ಷಯ ಪಾತ್ರೆಯನ್ನು ಪಡ್ಕೊಳ್ತಾ ಇದ್ದಾನೆ. ಆ ಮೂಲಕ ಜಗತ್ತೇ ನಡೀತಾ ಇದೆ. ಅಕ್ಷಯ ತನಗೆ ಅಂದರೆ ಅಕ್ಷಯ ಪಾತ್ರೆ ಅಲ್ಲ, ಇನ್ನೊಬ್ಬರಿಗೆ ಅಂದರೆ ಅಕ್ಷಯ ಪಾತ್ರೆ. ಅದನ್ನು ನಿಸ್ವಾರ್ಥವಾದಂಥ ಒಂದು ಸೇವೆ ಧರ್ಮರಾಜನು. ಇವತ್ತು ತನಗೆ ಅಕ್ಷಯ ಪಾತ್ರೆ ಮಗಳೇ ಸಿಗ್ತಾರೆ, ಬೇಕಾದಷ್ಟು ಅಲ್ಲಿ ಎಫ್ ಡಿ ಇಲ್ಲಿ ಇದು ಏನೇನೋ ಮಾಡಿ ಕೊನೆಗೆ ಎಲ್ಲ ತಾ ಸೇಫ್ ಆಗಿರಬೇಕು. ಉಳಿದ ಜನ ಮಣ್ಮುಕ್ಕಿದ್ರೂ ಪರವಾಗಿಲ್ಲ ಅನ್ನೋದು ಅನೇಕರ ಕಲ್ಪನೆ. ಆದರೆ ಧರ್ಮರಾಜ ಹಾಗಲ್ಲ. ಜನಕ್ಕೋಸ್ಕರ ಅಕ್ಷಯ ಪಾತ್ರೆ ಬೇಕು, ಅಷ್ಟು ಜನರು ಸುಖವಾಗಿ ಬದುಕಬೇಕು. ರಾಜ ಹೇಗಿರಬೇಕು ಅಂದರೆ ಧರ್ಮರಾಜ ನೋಡಿ ಕಲಿಬೇಕು. ತಾಪತ್ಕಾಲದಲ್ಲೂ ಕೂಡ ತನ್ನ ನಂಬಿದ ಜನಗಳನ್ನು ಕೈಬಿಡಲಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನು ಅನುಸರಿಸಿ ಹೋಗ್ತಾರೆ ಅವರನ್ನು ಧರ್ಮ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಅತ್ಯಂತ ಶ್ರೇಷ್ಠ ದರ್ಶನ. ಧರ್ಮಕ್ಕಾಗದೆ ಹೋದರೆ ಅದು ತಪಸ್ಸು ಮಾಡಿ ಶಕ್ತಿ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ತಪಸ್ಸು ಮಾಡಿ ಶಕ್ತಿ ತಗೊಂಡು ಕೊಡಬೇಕು. ಧರ್ಮರಾಜನ ಈ ನಂಬಿಕೆ ಕಥೆ ಕೇಳಿದವರಿಗೆ ನಾವು ಧರ್ಮವನ್ನು ನಿಶ್ಚಿಂತವಾಗಿ ನಂಬಬಹುದು ಅಂತಕ್ಕಂಥ ವಿಶ್ವಾಸ ಹೆಚ್ಚುತ್ತೆ. ಅದಕ್ಕೆ ಮುಂಚೆ ಮಾಡಿರೋ ಧರ್ಮವಾ ಅಂತ ಶಾಸ್ತ್ರಕಾರರು ಸಾರಿದ್ದು. ಅದು ಒಂದು ಮುಖ. ಇನ್ನೊಂದು ಕಡೆಗೆ ಪಾಂಡವರು ಭೀಮಸೇನ ಕಿರ್ಮಿರಾಜ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ಜನಕ್ಕೆ ರಕ್ಷಣೆ ಒಂದು ಕಡೆಗೆ, ಇದು ಅನ್ನ ಕೊಡೋ ರಕ್ಷಣೆ, ಅದು ಆಪತ್ತು ಕಡಿಯೋ ರಕ್ಷಣೆ. ಭೀಮ ಮಾಡಿದ್ದು ರಕ್ಷಣೆನೇ. ಕಿರ್ಮಿರಾದಿ ಮಹಾ ದೈತ್ಯರುಗಳು ತುಂಬಿದ್ದರೆ ಜಗತ್ತೇನು ಸುಖವಾಗಿರುತ್ತೆ ಈ ಮಧ್ಯೆ. ಆದರೆ ಅವನ್ನೆಲ್ಲ ನಾಶ ಮಾಡ್ತಾ ಹೋಗಿದ್ದು ಪಾಂಡವರ ವೈಶಿಷ್ಟ್ಯ. ಅದು ಕಿರ್ಮಿರಣ ಬಕಾಸುರನ ತಮ್ಮ ರುದ್ರದೇವರ ವರದಿಂದ ಕೂಡಿದ್ದ ಮಹಾರಾಕ್ಷಸ ಅಂಥವನ್ನು ನಿರಾಜಾರವಾಗಿ ಸಂಹಾರ ಮಾಡಿಬಿಟ್ಟು ತಾನು ಎಷ್ಟು ಲೋಕೋಪಕಾರಕ್ಕಮದನ್ನು ಭೀಮಸೇನ ಆ ರೀತಿಯಲ್ಲಿ ತೋರಿಸಿದ. ದಿವಸ ಕಡಿತಾ ಇವೆ. ಅಲ್ಲಿ ದುರ್ಯೋಧನಾದಿಗಳಿಗೆ ಪಶ್ಚಾತ್ತಾಪನೂ ಇಲ್ಲ, ಏನೂ ಇಲ್ಲ. ಹೇಳೋದಕ್ಕೆ ಅಂತ ಬಂದ ವೇದವ್ಯಾಸರನ್ನು ಅಗೌರವದಿಂದ ಕಾಣುತ್ತಾನೆ. ಮೈತ್ರೇಯರಿಂದ ಶಾಪವನ್ನೇ ಪಡ್ಕೊಂಡು ಬಿಡ್ತಾನೆ ದುರ್ಯೋಧನ. ಭೀಮಸೇನ ಪ್ರತಿಜ್ಞೆಗೆ ಪೂರಕವಾಗಿ ಮೈತ್ರೇಯರು ಕೊಟ್ಟ ಶಾಪ, ತವೋರು ಭೇದಾಯ ಭವೇತ್ ಸುಯುದ್ಧಂ, ನಿನ್ನ ತೊಡೆ ಮುರಿಲಿಕ್ಕೆ ದೊಡ್ಡ ಯುದ್ಧವಾಗುತ್ತೆ ಅಂತ ಹೇಳಿ ಸಾರಿ ಮೈತ್ರೇಯರು ಹೊರಟೋಗ್ತಾ ಇದ್ದಾರೆ. ವಿದುರನ ಮಾತನ್ನು ಧೃತರಾಷ್ಟ್ರ ಕೇಳ್ತಾ ಇಲ್ಲ.
ಅತ್ಯಂತ ಹಿತೈಷಿ, ಜೊತೆಗೇ ಇದ್ದಾನೆ. ಧರ್ಮ ಜೊತೆಗಿರಬೇಕು, ಅವ್ರ ಮಾತು ಕೇಳಬಾರದು. ಧೃತರಾಷ್ಟ್ರನ ವೈಶಿಷ್ಟ್ಯ ಅದು. ಮನೆಯಲ್ಲಿ ಪುಸ್ತಕ ಇರಬೇಕು, ಓದಬಾರದು ಅಂತಾರಲ್ಲ ಹಾಕಿ.